ಅದಕ್ಕೆ ಜ್ಞಾನ ವ್ಯವಸ್ಥೆ. ಅದು ಜ್ಞಾನವನ್ನು ವ್ರತವನ್ನಾಗಿ ಮಾಡಬೇಕೇ ಹೊರತು ಕ್ಯಾಜುವಲ್ ಆಗಿ ಜ್ಞಾನ ಎಂದೆಂದಿಗೂ ಬರೋದಿಲ್ಲ. ಅದನ್ನು ನಾವು ಕ್ಯಾಜುವಲ್ ಆಗಿ ಕೆಜಿ ಕ್ಲಾಸ್ ಪಾಸ್ ಮಾಡೋಕ್ಕಾಗೋದಿಲ್ಲ, ಕ್ಯಾಜುವಲಿ ಒಂದೇ ಕ್ಲಾಸ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಇನ್ನು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ಅದು ಫುಲ್ ಅದರ ಬಗ್ಗೆ ಡೆಡಿಕೇಶನ್ ಇರಬೇಕು. ಅದಕ್ಕೆ ವ್ಯವಸ್ಥಿತಿ ಅಂತ ಕರೀತಾರೆ. ಅವ್ಯವಸ್ಥಿತನಾದವನಿಗೆ ಎಂದೂ ಇದನ್ನು ಸಾಧಿಸಲಿಕ್ಕಾಗೋದಿಲ್ಲ. ಜ್ಞಾನೇ ವ್ಯವಸ್ಥಿತಿ, ಜ್ಞಾನ ವ್ಯವಸ್ಥಿತಿ ಮೊದಲನೇದು. ಎರಡನೇದೇನು? ಯೋಗ ವ್ಯವಸ್ಥಿತಿ. ಜ್ಞಾನ ವ್ಯವಸ್ಥಿತಿ ಪ್ರಶ್ನೆ ಬಂದರೆ ಜನಕರಾಜನ ಕಥೆ ನೆನಪಾಗಬೇಕಾಗ. ಭಾಗವತ ಕೇಳ್ತಾ ಕೂತಿದ್ದ ಕಾಲಕ್ಕೆ ಆತ ಬೆಂಕಿ ಹಚ್ಚಿತ್ತು ವಿತಿರಾಪಟ್ಟಣಕ್ಕೆ ಅಂತ ಸುದ್ದಿ ಬಂದರೆ ಅಲಗಾಡ್ಲಿಲ್ಲ ಪುಣ್ಯಾತ್ಮ, ಕೂತವರಲ್ಲೇ ಎದ್ದೋದ್ರು. ಆತ ಮಾತ್ರ ಅಲಗಾಡ್ಲೇ ಇಲ್ಲ, ಹಾಗೆ ಕೂತಿದ್ದ. ಯಾಕೆ? ಜ್ಞಾನ ವ್ಯವಸ್ಥಿತಿ. ನಾನು ಎದ್ದೋಗಿಬಿಟ್ರೆ ಬೆಂಕಿ ಹಚ್ಚಿದ್ದು ಆರುತ್ತೋ ಬಿಡುತ್ತೋ, ನಿಮ್ ಭಾಗವತ ಕೇಳೋದಂತೂ ತಪ್ಪುತ್ತೆ. ಇಷ್ಟು ತಿಳ್ಕೊಂಡಾಗ ನೀವು ಹೇಳೋದು ನೀವು ಮತ್ತೆ ಸಿಗೋ ಸಂಭವ ನಮಗಿಲ್ಲ. ನೀವು ಸಿಕ್ಕಿದ್ದು ಅಂದ್ರೆ ಜನ್ಮ ಜನ್ಮಗಳ ಭಾಗ್ಯ, ತಕ್ಷಣ ಕೆಲಸ ಮಾಡೋದು. ನೀನು ಅರ್ಥ ಮಾಡಿಕೊಂಡ್ರೆ ಜ್ಞಾನ ವ್ಯವಸ್ಥಿತಿ ಬೇಸ್ಟ್ ಫೆಡರಲ್ ಕ್ಲಾಸ್ ತಗೊಂಡಿರ್ತಾನೆ, ತಪ್ಪಿಸ್ಕೊಂಡಂದ್ರೆ ಹೋಗಿ ತೊಡಗೋದು ಅಷ್ಟೇನೆ. ಮರುದಿವಸ ಪರೀಕ್ಷೆ ಲಾಸ್ಟ್ ಫೆಡರಲ್ ಕ್ಲಾಸ್ ಹೋಗಿಂದ ಅವನ ಕಥೆ. ಇವರಿಗೋಸ್ಕರ ಪಾಠ ಮಾಡೋದಿಲ್ಲ, ಪಾಠ ಮಾಡಿದಾಗ ಹೋಗ್ಬೇಕು. ಇವ್ರು ಪರ್ವಕಾಲಕ್ಕೆ ನಾವು ಕಾಯಬೇಕು, ಹೊರತು ನಾವು ಕಾದಾಗ ಪರ್ವಕಾಲ ಬರೋದಿಲ್ಲ. ಅದಕ್ಕೆ ಜ್ಞಾನ ಅಂಬುದು ಅತಿ ದೊಡ್ಡ ಪದಾರ್ಥ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ಯಾವಾಗಲೂ ಕೂಡ ಸಣ್ಣ ಕೆಲಸಕ್ಕೋಸ್ಕರ ದೊಡ್ಡ ಕೆಲಸ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ದೊಡ್ಡ ಕೆಲಸಕ್ಕಾಗಿ ಸಣ್ಣ ಕೆಲಸ ತ್ಯಾಗ ಮಾಡಬಹುದು, ದೊಡ್ಡ ಕೆಲಸಕ್ಕೋಸ್ಕರ ಸಣ್ಣ ಕೆಲಸ ತ್ಯಾಗ ಮಾಡಬಹುದು, ಸಣ್ಣದಕ್ಕೋಸ್ಕರ ದೊಡ್ಡ ಕೆಲಸ ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಮಕ್ಕಳ ಆಡಿಸ್ತಾ ಕೂತಿದ್ದ ಆಫೀಸ್ ಕರೆ ಬಂದು ತಕ್ಷಣ ಹೊಟ್ಟುಬಿಡ್ತಾನೆ, ಮಗು ಹತ್ರ ಹೊಡಿತಾನೆ ಬಿಡೋದಿಲ್ಲ, ಹೋಗಬೇಡ ಅಂತ ಹತ್ತು ಬಿಟ್ರೆ ಹೊಡೆದು ಹೋಗಿಬಿಡ್ತಾನೆ. ಅದಕ್ಕೆ ಅಲ್ಲಿ ಹೋದವ್ರಿಗೆ ಮಗುವಿಗೆ ತೊಂದರೆ, ನಾಳೆ ಅದೇ ಮಣ್ಣು ತಿನ್ಬೇಕಾಗತ್ತೆ, ಅದೇ ಹೋಗ್ತಾನೆ ಅವ್ನು ಬಿಡೋದಿಲ್ಲ. ಆಫೀಸ್ ಕೆಲಸ ದೊಡ್ಡದು, ಅಲ್ಲಿ ಆಫೀಸ್ ಇರುತ್ತೆ, ಹೈಯರ್ ಆಫೀಸ್ ಬೇರಿಂದ ಬರುತ್ತೆ, ಸೆಂಟ್ರಲ್ ಆಫೀಸ್ ಹೆಡ್ ಆಫೀಸ್ ಬರೋದು, ಸ್ಟಾರ್ಟ್ ಇಮಿಡಿಯೇಟ್ ತಕ್ಷಣ ಅಲ್ಲಿ ಹೊರಟು ಬಿಡ್ತಾನೆ. ಆದ್ರೆ ಅಲ್ಲಿದ್ದ ಸ್ಟಾರ್ಟ್ ಇಮಿಡಿಯೇಟ್ ಕರೆದು ಕೇರೆ ಮಾಡೋದಿಲ್ಲ ನೋಡಿ, ಇಲ್ಲಿ ಕರೆದು ಬಿಟ್ರೆ ಅಲ್ಲಿದ್ದ ರೋಗ ಅಂತ ಹೇಳ್ಬಿಡ್ತಾನೆ ಮೂದೋಗಿ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಜ್ಞಾನದ ಎತ್ತರ ಯಾವುದಕ್ಕೂ ಇಲ್ಲ, ಆದ್ರಿಂದ ಅದಕ್ಕೆ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕೇ ಹೊರತು ಅದನ್ನು ಬಿಟ್ಟು ಬರೋ ಪ್ರಸಂಗ ತಂದ್ಕೋಬಾರ್ದು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇತಪಿ ಕ್ವಚಿತ್. ಶ್ರವಣಾದಿಗಳನ್ನು ಹೊರತುಪಡಿಸಿ ಒಂದು ಕ್ಷಣ ಕೂಡ ಇರ್ಲಿಕ್ಕೆ ಹೋಗಬೇಡಿ, ಮತ್ತೆ ವಾಪಸ್ ಬರೋದಿಲ್ಲ ಅದು ಅಂತ ಹೇಳ್ತಾರೆ. ಮತ್ತೆ ವಾಪಸ್ ಬರೋದಿಲ್ಲ, ಇವತ್ತು ಕೋಟಿ ಕೋಟಿ ರೂಪಾಯಿ ವಾಪಸ್ ಬರಬಹುದು, ಕೆಲವೊಮ್ಮೆ ಜಾಸ್ತಿ ಬರಬಹುದು ಕೂಡ ಹೋಗಿದ್ದಕ್ಕಿಂತ. ಆದರೆ ಹೋದ ಒಂದು ಕ್ಷಣ ಎಂದೂ ವಾಪಸ್ ಬರೋದಿಲ್ಲ. ಇವತ್ತು ಜಗತ್ತಿನ ಯಾವ ಶಕ್ತಿಯೂ ಕೂಡ ವಾಪಸ್ ಬರೋದಕ್ಕೆ ಸಾಧ್ಯವಾಗಿಲ್ಲ. ಒಂದು ಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಅನ್ನ ಹಿಂದೆ ತಿರ್ಸಕ್ಕಾಗೋದಿಲ್ಲ. ಇಷ್ಟು ಶಕ್ತಿ ನಮ್ಮ ಕೈಮೀರಿದ ಶಕ್ತಿ ಹೊಂದಿದೆ. ಅದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ನಾವಾಗ ಜ್ಞಾನಾರ್ಜನೆಗೆ ಉಪಯೋಗಿಸ್ಬೇಕು. ಅದಕ್ಕೆ ಜ್ಞಾನಾರ್ಜನೆ ಮಾಡಬೇಕಾದ್ರೆ ಒಂದು ಕ್ಷಣವನ್ನು ಕಳ್ಕೊಳ್ಬಾರದು ಅಂತ ಎಚ್ಚರ ಇದ್ರೆ ಆಗ ಜ್ಞಾನ ವ್ಯವಸ್ಥಿತಿ ಅಂತ ಬರುತ್ತೆ. ಇವತ್ತು ನಮ್ಮಲ್ಲಿ ಆ ಪದ್ಧತಿ ಬಂದೇ ಇಲ್ಲ ಅಂತ ಯೋಚನೆ ಮಾಡಬೇಕು. ನಮ್ಮಲ್ಲಿ ಆ ಪದ್ಧತಿ ಬಂದಿಲ್ಲ, ಆದ್ರಿಂದ ಇಷ್ಟು ಹೆಸರು ಹೇಳ್ತಿರ್ತಾ ನೋಡಿ, ಈ ಸ್ಕೂಲಿಗೆ ಕಳಿಸೋದೇ ಜನಕ್ಕೆ ಗೊತ್ತಾಗಿಲ್ಲ ಪಾಪ. ಆ ಸ್ಕೂಲಿಗೆ ಕಳಿಸೋದಕ್ಕೋಸ್ಕರ ಊಟ ಹಾಕ್ತೀವಿ, ಅಕ್ಷರ ದಾಸೋಹ ಅಂತ ಕರೆದು ಊಟಕ್ಕೆ ಹಾಕೋದು, ಮತ್ತೆ ಏನೋ ಮಾಡೋದು, ಕತ್ತೆ ಕೆಲಸ ಕೊಡು, ಏನೇನೋ ವ್ಯವಸ್ಥೆಗಳು ಮಾಡೋದು, ಇದ್ದೂರಲ್ಲೇ ಸ್ಕೂಲ್ ಓಪನ್ ಮಾಡೋದು, ಬರದೆ ಹೋದ್ರೆ ಬಂದು ಅಟೆಂಡೆನ್ಸ್ ಕೊಡೋದು, ಇಷ್ಟೆಲ್ಲ ಅದೇ ಮಾಡ್ತಾರೆ. ನಾವೇನ್ ಮಾಡ್ಬೇಕಾಗಿದೆ ಅಂತೇಳಿ ಅದ ಹೋಗ್ತಾರೆ ನೋಡಿ ಆ ಥರ. ಅದಕ್ಕೆ ಸರ್ಕಾರ ಎಷ್ಟು ಕಷ್ಟಪಡುತ್ತೆ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ, ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ ಅವ್ರನ್ನ ಹೇಗಾದರೂ ಮಾಡಿ ಓದಿ ಹಾಕಬೇಕು ಅಂತೇಳಿ. ಅವ್ರು ಈ ಕಡೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇವತ್ತು ವೇದವ್ಯಾಸರು ಹಾಗೆ ಮಾಡೋದು, ಏನಾದರೂ ಮಾಡಿ ಶಾಸ್ತ್ರ ಓದಬೇಕು ಅಂತ ಏನೇನೋ ಮಾಡ್ತಾರೆ. ಅವ್ರ ಸೈಕಾಲಜಿ ಇವ್ರ ಸೈಕಾಲಜಿ ಬರ ಕಾರ್ಯಕ್ರಮ ಮಂಗಳ ಆಮೇಲೆ ಊಟ ಉಂಟು ಅಂತ ಹೇಳಿದರೆ ಉದ್ದೇಶ ಏನು ಗೊತ್ತಾ? ಕಾರ್ಯಕ್ರಮ ಮಂಗಳ ಪ್ರವಚನಕ್ಕೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂದರೆ ಊಟದತ್ತಿ ಬಂದ್ಬಿಡ್ತಾರೆ ಅವ್ರ ಭಜಿತ. ಅಕ್ಷರ ದಾಸೋಹ ಬರುತ್ತೆ ಆತ ಸರಿ, ಊಟದತ್ತಿ ಹೋಗುದು, ಊಟ ಬಿಸಿ ಹೊರಗೆ ಹೋಗ್ಬಿಡೋದಷ್ಟೇ. ಬಿಸಿ ಊಟ ಅಂದರೆ ಅವ ಈ ರೀತಿ ಮಾಡಿದ್ರೆ ನಮ್ಮ ಸಮಾರಂಭಗಳಿಗೆಲ್ಲ ಈ ಊಟ ಉಪಚಾರ ಅಟ್ಯಾಚ್ ಆಗಿದ್ದಕ್ಕೆ ಅದೇ ಕಾರಣ. ಅದಕ್ಕಾದ್ರೂ ಜನ ಬರಲಿ ಅಂತ ಮಾಡಿದ್ರೆ ಅದಕ್ಕೆ ಜನ ಬಂದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅದರಿಂದ ಎರಡು ಸಮಸ್ಯೆ, ಉಪನ್ಯಾಸದ ಜನ ಇಲ್ಲ, ಅಲ್ಲಿ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ, ಆ ತರ ಆಗಿಬಿಡುತ್ತೆ. ಇದು ಅಷ್ಟು ಜನ ಬಂದಿದ್ರೆ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಜನಗಳು ಸೈಕಾಲಜಿನ ಶಾಸ್ತ್ರ ಹೇಳ್ತಿರೋ ಬಡುಬೇಗ ಮನುಷ್ಯ ತಲೆ ಮರಿತಾನೆ, ಹೊಟ್ಟೆ ಜ್ಞಾಪಕ ಮಾಡ್ಕೋತಾನೆ ಅಂತ ಹೇಳ್ತಾರೆ. ತಲೆ ಬಂದು ಮಳೆ ಗಿಡ ಬಂದಾಗ ತಲೆ ನೆನಪಾಗೋದು, ನೆನಪಾಗೋದಿಲ್ಲ. ಮಳೆ ಬಂದ್ರೆ ಛತ್ರಿ ರೀತಿ ನೆನಪಾಗುತ್ತೆ, ಅವ್ರು ಉಳಿದ್ರೆ ತಲೆ ಮರ್ತೇ ಬಿಡ್ತಾರೆ. ಆದ್ರೆ ಹೊಟ್ಟೆ ಮಾತ್ರ 24 ತಾಸು ಜ್ಞಾಪಕ ಇಟ್ಕೊಂಡಿರ್ತಾರೆ. ಅದು ಅದಕ್ಕೆ ಭೋಜನ ವ್ಯವಸ್ಥಿತಿ ಅಂತ ಹೇಳಲೇ ಇಲ್ಲ, ಅದು ಬೇಡ ಅಂದ್ರೆ ಮಾಡ್ತಾನೆ, ಅದನ್ನು ಹೇಳಬೇಕಾದಿಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಹೇಳಿ ಅಲ್ಲಿ ಯೋಗ ವ್ಯವಸ್ಥಿತಿ ಎಷ್ಟು ಒಳ್ಳೆ ಪದ ಅದು. ಯೋಗ ವ್ಯವಸ್ಥಿತಿ ಯೋಗದಲ್ಲೇ ಇರಬೇಕು ಯಾವಾಗಲೂ ಕೂಡ. ಯೋಗಾಭ್ಯಾಸವನ್ನು ಮಾಡಿ ಅಂತ ಹೇಳ್ತಾರೆ. ಯೋಗಾಭ್ಯಾಸವನ್ನು ಮಾಡಿ ತುಂಬಾ ಸರ್ತಿ ಹೇಳಿದೆ. ಈ ಅಂಗಡಿ ಯೋಗ ಅಲ್ಲ, ಈ 50 ರೂಪಾಯಿ 100 ರೂಪಾಯಿ ಯೋಗಗಳು ಯೋಗಗಳಲ್ಲ. ಅಂತ ಯೋಗಕ್ಕೋಸ್ಕರ ಪ್ರಯತ್ನ ಪಡಿ ಅಂತ ಭಗವಂತ ಎಂದೂ ಹೇಳೋದಿಲ್ಲ. ನಿಜವಾದ ಯೋಗಾಸನದ ಯೋಗವನ್ನು ಭಗವಂತ ಹೇಳೋದಿಲ್ಲ. ಫಿಸಿಕಲ್ ಎಕ್ಸಸೈಸ್ ಏನಾದ್ರೂ ಮಾಡ್ಕೊಂಡು ಹೋಗಿ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಉದ್ಧಾರದ ಯೋಗ ಬೇಕು ಅಂದ್ರೆ ಇದು ಯಾವುದ ಯೋಗ ಅಲ್ಲ. 6ನೇ ಅಧ್ಯಾಯದಲ್ಲಿ ಮತ್ತು ನೋಡಿ, ಅದು ಯೋಗ. 6ನೇ ಅಧ್ಯಾಯಕ್ಕೆ ಧ್ಯಾನ ಯೋಗ ಅಂತಾನೆ ಹೆಸರು. ಆತ್ಮ ಸಂಯಮ ಯೋಗ, ಧ್ಯಾನ ಯೋಗ ಅಂತ ಭಗವದ್ಗೀತೆಯ 6ನೇ ಅಧ್ಯಾಯಕ್ಕೆ ಹೆಸರು. ಏಕಾಕಿ ಯತಚಿತ್ತಾತ್ಮ ತಕ್ತ ಸರ್ವ ಪರಿಗ್ರಹ, ಅಲ್ಲಿ ಗುಣ ಇದೆಯಲ್ಲ ಅದು ಯೋಗ. ಇವತ್ತು ಯೋಗ ಮಾಡ್ತೇನೆ ಅಂತ ಬಂದ್ರೆ ಇಷ್ಟು ದುಡ್ಡು ಕೊಡು, ರಿಸೀಟ್ ತಗೋ, ಈಗ ಕೂಡು ಅಂತ ಹೇಳಿದ್ರೆ ಯೋಗ ಅಲ್ಲ ಅದು. ಅದು ಫಸ್ಟ್ ಅಲ್ಲಿ ಭಗವದ್ಗೀತೆಯಲ್ಲಿ ಯೋಗ ಹೇಳ್ತಾನೆ. ಏಕಾಕಿ ಫಸ್ಟ್ ಒಬ್ಬನೇ ಇರೋದು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಫಸ್ಟ್ ಒಬ್ಬನೇ ಇರೋದು ಅಭ್ಯಾಸ ಮಾಡು. ಯಥ ಚಿತ್ತಾತ್ಮ, ಇವತ್ತು ಎಲ್ಲಿರ್ತಾನೆ ಒಬ್ಬನೇನೆ ಇರ್ತಾನೆ ಅಂತ ಕೇಳಿದ್ರೆ ಎಲ್ಲಿರ್ತಾನೆ? ಟಿ ವಿ ಇರುತ್ತೆ, ಮುಂದೆ ಅವನಲ್ಲಿರ್ತಾನೆ ಪಾಪ. ಸಾವಿರ ಜನ ಇರ್ತಾರೆ ಅದ್ರೊಳಗೆ, ಆದ್ರೆ ಒಬ್ಬನೇ ಇರೋದೇ ಇಲ್ಲ. ಕೇಳೋ ಕಿವಿ ಎಂಗೇಜ್ ಆಗತ್ತಾ, ಮುಖ ಎಂಜ್ ಆಗ, ಕಣ್ಣು ಎಂಜ್ ಆಗ, ಇನ್ನೇನು ಒಬ್ಬೊಬ್ಬನಿರ್ತಾನಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಏಕಾಕಿ ಒಬ್ಬನಿರೋ ಅಭ್ಯಾಸ ಮಾಡಿದರೆ ಆಗ ಅವರ ಯೋಚನೆಯ ಒಂದು ಹಂತ ಪ್ರಾರಂಭವಾಗ್ತದೆ. ಫಸ್ಟ್ ಅದು, ಇದನ್ನ ಸುಭಾಷಿತದಲ್ಲಿ ಹೇಳ್ತಾರೆ. ಒಬ್ಬನಿದ್ರೆ ಏನಾಗುತ್ತೆ ಅಂದ್ರೆ ಏಕಸ್ತಪಃ, ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ದುರಧ್ಯಾಯಿ ತ್ರಿಭಿರ್ಗೀತಂ ಚತುಃಪಥಂ ಸಪ್ತ ಪಂಚಕೃಷೀಣಾಂಚ ಸಂಗ್ರಾಮೋ ಬಹುಭಿರ್ಜನೈಹಿ. ಎಷ್ಟೋ ಜನ ಹೇಳ್ತಾರೆ ಒಬ್ಬನೇ ಇದ್ದೀನಿ ನೋಡಿ ಬಹಳ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಏನು ಯೋಚನೆ ಆಗಿದೆ? ಒಂದು ಸಂಸಾರ ಯೋಚನೆ ಆಗಿದೆ ಅಷ್ಟೇ ಅವನಿಗೆ, ಅದೆಲ್ಲ ಆಗಬಾರದು. ದೇವ್ರ ಯೋಚನೆ ಆಗ್ಬೇಕಾರೆ, ನಾವು ಒಬ್ಬನೇ ಇದ್ದೀನಲ್ಲ, ಎಷ್ಟು ಯೋಚನೆ ಆಗ್ತಾ ಇದೆ, ಸಾಯ್ಬೇಕಾದ್ರೆ ಒಬ್ಬನೇ ತಾನೇ ಹೋಗ್ಬೇಕು, ಎಷ್ಟು ಭಯ ಆಗತ್ತೆ ಅಂತ ಯೋಚನೆ ಮಾಡ್ಬೇಕಾಗ. ಈಗ ಒಬ್ಬನೇ ಇದ್ದೆ ಅಂತ ಯೋಚನೆ ಮಾಡ್ತೀಯಲ್ಲ, ಸಾಯ್ಬೇಕಾದ್ರೆ ಮಾಸಲ್ಲ ಒಬ್ಬನೇ ಹೋಗ್ತೀಯ, ಮಾಸಲ್ ಸತ್ರು ಇವ್ರು ಒಬ್ಬನೇ ಸಾಯ್ಬೇಕು. ಮತ್ತೆ ಪರೀಕ್ಷೆಯಲ್ಲಿ ಮಾಸಲ್ ಮಾಡಿ ಬರೀವಿನ ಒಬ್ಬನೇನೆ, 22 ಸರಿ ಬರಲಿಕ್ಕೆ ಕೊಡೋದಿಲ್ಲ. ಒಬ್ಬನೇ ಕೂತರು ಪರೀಕ್ಷೆ ಒಬ್ಬನೇ ಬರೀಬೇಕು, ಸಾವಿರ ಜನ ಕೂತರು ಒಬ್ಬನೇ ಬರೀಬೇಕು ಪರೀಕ್ಷೆ. ಸಾವಿನಲ್ಲಿ ಎಷ್ಟು ಜನ ಸತ್ರು ಉಂಟು, ಇಂಡಿವಿಜುವಲಿ ಸಾಯ್ಬೇಕು ಬೇರೆ ಅಲ್ಲ. ಅವಾಗ ಗಾಬರಿ ಆಗುತ್ತೆ ಅವನಿಗೆ. ಒಬ್ಬನು ಸ್ವಲ್ಪ ತಿರ್ಲಿಕ್ಕೆ ಭಯಪಡ್ತೇನಲ್ಲ, ಅಂತ್ಯಕಾಲದಲ್ಲಿ ನೋ ಚಾಯ್ಸ್. ಯಾವ ಕರೀಲಕ್ಕೆ ಭಯ ಇಲ್ಲ, ಫಸ್ಟ್ ಆಫ್ ಆಲ್ ಕರೆದ್ರೆ ಭಯ ಇಲ್ಲ, ಕರೆದ್ರೆ ಬರೋದೂ ಇಲ್ಲ. ಎರಡನೇದು, ಕರೀಲಕ್ಕೆ ಬಾಯಿ ಇಲ್ಲ, ಕರೆದ್ರೆ ಬರೋದೂ ಇಲ್ಲ ಅಂದಮೇಲೆ ಇನ್ನು ಯಾರು ಜೊತೆಗಿರ್ತಾರೆ? ಆಗ ನೆನಪಾಗ್ತದೆ, ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಆಗ ನೆನಪಾಡ್ಕೋತಾರೆ. ಹಾಗಿದ್ರೆ ಆಗ ಬರೋನ್ಯಾರೋ ಅವನ ಜೊತೆ ನಾವಿರೋ ಅಭ್ಯಾಸ ಮಾಡಬೇಕು ಅಂತಾರೆ. ಆಗ ಬರೋನ್ಯಾರೋ ಅಭ್ಯಾಸ ಮಾಡಬೇಕು, ಆ ಸಮಯಕ್ಕೆ ಬರಬೇಕು. ಇಲ್ಲವರಿ ಸಮಯದೇ ಸಮಯದಲ್ಲಿ ಅಜಾಮೇಳನ ಪರದೆ, ಕನಕದಾಸ ಹೇಳ್ತಾರೆ, ಸಮಯದಲ್ಲಿ ಅಜಾಮೇಳನ ಪರದೆ ಯವಸುತನ ರಾಣಿಗೆ ಅಕ್ಷಯ ಬಸನವ ನಿತ್ಯೆ. ಸಮಯದಲ್ಲಿ ಅಜಾಮೇಳನ ಪರದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿನೆಲೆ ಆದಿಕೇಶವ ರಾಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಸಮಯ ಅಸಮಯ ಎರಡೂ ಇಲ್ಲದವನು ಭಗವಂತ ಒಬ್ಬನೇ. ಉಳಿದವ್ರು ಕರೆದ್ರೆ ಎಂಥ ಡಾಕ್ಟರ್ ಎಷ್ಟೋ ಸರ್ ಟ್ರೈ ಮಾಡಿಬೇಕಾರೆ ಈ ಬರ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವು ಸಲ. ಯಾಕೆ ತುಂಬ ಒಳ್ಳೆ ಡಾಕ್ಟರ್, ಕೆಟ್ಟವರಲ್ಲ ಮತ್ತೆ ಭಾರಿ ಒಳ್ಳೆಯವರು ಪಾಪ ಹೇಳ್ತಾರೆ. ನಾನು ಈಗ ಮನೆ ಬಂದಿದ್ದೆ ರಾತ್ರಿ 2 ಗಂಟೆಗೆ, ಮತ್ತೆ ಕಡೆ ಹೇಳಿದ್ರೆ ನಾನು ಮನುಷ್ಯ, ನನಗೂ ಸ್ವಲ್ಪ ಹೆಂಡ್ರ ಬೇಕು ಅಂತಿದ್ದಾರೆ, ನನಗೂ ನಮ್ಮ ನಿದ್ರೆಗಿದ್ರೆ ಬೇಕಾಗುತ್ತೆ ಅಂತ ಹೇಳ್ತಾನೆ ಪಾಪ. ಅಂದ್ರೆ ಹೆಲ್ಪ್ಲೆಸ್ ಆಗ್ತಾರೆ, ಇದು ವಿಶೇಷ. ಆದ್ರೆ ದೇವರಿಗೆ ಅಂತ ಸಮಸ್ಯೆನೇ ಇಲ್ಲ. ಏಕೋ ನೈಕಃ ಸವಃ ಕಿಂ ಯತ್ತತ್ವದ ಮನೋತ್ತಮಂ. ಏಕಃ ಸ್ವತಂತ್ರ ಪರಮಾತ್ಮ, ಆಲಿನ್ ಆಲವನು. ಅವನಷ್ಟು ಶಕ್ತಿ ಯಾರಿಗೂ ಇಲ್ಲ, ಅವನಷ್ಟು ಜ್ಞಾನ ಯಾರಿಗೂ ಇಲ್ಲ, ಅವನಷ್ಟು ವ್ಯಾಪ್ತಿ ಯಾರಿಗೂ ಇಲ್ಲ. ಅದರಿಂದಾಗಿನೇ ದೇವರನ್ನು ನಂಬಬೇಕು. ಅದೆಲ್ಲ ಯಾವಾಗ ಬರುತ್ತೆ ನಮಗೆ? ಜ್ಞಾನ ಯೋಗ ವ್ಯವಸ್ಥಿತಿ, ಜ್ಞಾನದಲ್ಲಿ ಇದ್ರೆ ಯೋಗದಲ್ಲಿ ಇದ್ರೆ ಅದು ಸಾಧ್ಯ. ಅದು ಇವತ್ತು ನಾವು ತುಂಬಾ ಕಳ್ಕೊಳ್ಳುತ್ತಿರೋ ವಸ್ತು ಅದೇನೆ. ದಿನ ಬೆಳಗಾದರೆ ದುಡ್ಡಿನ ವಿಷಯ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಒಂದು ದಿವಸ ಅಂಗಡಿ ಮುಚ್ಚೇನೆ, ಏನ್ ಮಾಡಿದ್ರೆ ಮುಚ್ಚೋದಿಲ್ಲ. ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಒಂದಿವ್ಸ ಮುಚ್ಚಿದ್ರೆ ಅಂತೆ, ಒಂದಿವ್ಸ ಮುಚ್ಚಿದ್ರೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಸ್ಟ್ರೈಕ್ ಆದಾಗ ಓಡಾಡಿಬಿಡ್ತಾರೆ, ಇವತ್ತು ವ್ಯಾಪಾರ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ಆ ರೀತಿ ಯೋಚನೆ ಮಾಡ್ತೀರಿ, ದಾನ ಹೊರತು ನಿಮಗೆ ಎಚ್ಚರ ಆಗ್ತದಲ್ಲ, ಜ್ಞಾನ ಬರಲಿಲ್ಲ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ? ಒಂದು ದಿವಸ ನಾವು ಕೇಳದೆ ಹೋದರೆ, ಒಂದು ದಿವಸ ನಾವು ಓದದೆ ಹೋದರೆ ಎಷ್ಟು ಜ್ಞಾನ ನಷ್ಟವಾಗ್ತದೆ? ಒಂದು ಕ್ಲಾಸ್ ತಪ್ಪಿಸ್ಕೊಳ್ಳೋದು, ಕ್ಲಾಸಲ್ಲಿ ಯೋಚನೆ ಮಾಡಿ ಎಷ್ಟು ನಷ್ಟ ಆಗ್ತದೆ. ಒಂದು ದಿವಸ ಒಂದು ಕ್ಷಣ ಅಂದರೆ ಅಷ್ಟು ಅಮೂಲ್ಯವಾದದ್ದು. ಅದಕ್ಕೆ ಜ್ಞಾನಯೋಗ ವ್ಯವಸ್ಥಿತಿ, ನಾನೇ ಯೋಗೇ ವ್ಯವಸ್ಥಿತಿ, ಜ್ಞಾನಯೋಗೇ ವ್ಯವಸ್ಥಿತಿ ಇನ್ನೊಂದು ಅರ್ಥ. ಅದಕ್ಕೆ ಜ್ಞಾನದಲ್ಲಿ ವ್ಯವಸ್ಥಿತಿ, ಯೋಗದಲ್ಲಿ ವ್ಯವಸ್ಥಿತಿ, ಇನ್ನೊಂದು ಜ್ಞಾನಯೋಗದಲ್ಲಿ ವ್ಯವಸ್ಥಿತಿ. ಯೋಗ ಅಂದರೆ ಉಪಾಯ, ಇದಕ್ಕೆ ಅರ್ಥ ಉಪಾಯ. ಜ್ಞಾನಯೋಗ ವ್ಯವಸ್ಥಿತಿ ಅಂದ್ರೇನು? ಯಾವ ಉಪಾಯ ಮಾಡಬೇಕು ಗೊತ್ತಾ? ಜ್ಞಾನೋಪಾಯೇ ವ್ಯವಸ್ಥಿತಿ, ಜ್ಞಾನ ಬರೋ ದಾರಿನೇ ಹುಡುಕ್ತಾ ಇರಿ ಅಂತ ಹೇಳ್ತಾರೆ. ಜ್ಞಾನ ಬರೋ ದಾರಿನೇ ಹುಡುಕ್ಬೇಕೆ ಹೊರತು ಬೇರೆ ದಾರಿ ಹುಡುಕಬಾರದು. ತಮಾಷೆ ನೋಡಿ, ಎಷ್ಟೋ ಜನ ಯಾವ ಯೋಚನೆ ಮಾಡ್ತಾನೇ ಇರ್ತಾನೆ. ಆ ಶೇರ್ ಮಾಡ್ಬೇಕಾದ್ರೆ ನಿಂತು ನೋಡ್ತಿರ್ರಿ, ಗೊತ್ತಾಗುತ್ತೆ ಎಷ್ಟು 145 ತಗೊಂಡ್ಬಿಡು, 149 ಮಾರಿಬಿಡು. ಇಲ್ಲಿ ಎಷ್ಟು ತಾಸರಾಗಿ ಎಷ್ಟು ಬದಲಾವಣೆ ಆಯ್ತು ನೋಡಿದಿರಾ? ಅದೇ ಕಾಯ್ತಿರ್ಬೇಕು ಅವನು. ಇಲ್ಲದ ಹೋದ್ರೆ ಇಳಿತೋದ್ರೆ ಅಯ್ಯೋ ಒಂದು ಕ್ಷಣ ತಡ ಆಯ್ತಲ್ಲ, ಸ್ವಲ್ಪರಲ್ಲಿ ಲಾಸು. ಇನ್ನು ಯೋಚನೆ ಮಾಡ್ತೀವಿ ಒಂದು ಕ್ಷಣ ಎಷ್ಟು ಅಂತ ಹೇಳಿದ್ರೆ ಕಂಟಿನ್ಯೂಸ್ ನೋಡ್ತಿರೋದು ನೋಡ್ತಿರೋದೇ ನೋಡ್ತಿರೋದೇ. ಅಲ್ಲಿ ಹೇಗೆ ಧನಕ್ಕೆ ನೋಡ್ತೀಯಲ್ಲ, ಹಾಗೆ ಜ್ಞಾನಕ್ಕೆ ನೋಡ್ತಾ ಇರೋ ಅಂತ ಹೇಳ್ತಾರೆ. ಉಪನಿಷತ್ತು ವೇದಗಳಲ್ಲಿ ಹೇಳ್ತಾರೆ, ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವತಃ ಭದ್ರಂ ಕರಣೇಭಿ ಶೃಣುಯಾಮ ದೇವಾಹ. ನಮ್ಮ ಕಿವಿ ಯಾವಾಗಲೂ ಕೂಡ ಒಳ್ಳೆಯ ಮಾತಿಗೆ ಜ್ಞಾನಕ್ಕೋಸ್ಕರ ತೆರೆದಿರಲಿ, ಕಾದಿರಲಿ ಅಂತ ಹೇಳಿ ಹಾರೈಸ್ತಾರೆ. ಅದಕ್ಕೆ ಪರಮಾತ್ಮ ಕಿವಿಗೆ ಮುಚ್ಚೋ ವ್ಯವಸ್ಥೆನೇ ಮಾಡಿಲ್ಲ. ಕಣ್ಣಿಗೆ ವ್ಯವಸ್ಥೆ ಇದೆ, ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ, ಕಿವಿ ಮುಚ್ಚೋ ವ್ಯವಸ್ಥೆನೇ ಇಲ್ಲ. ಯಾಕೆಂದ್ರೆ ಜ್ಞಾನ ಯಾವಾಗಲೂ ಓಪನ್ ಆಗಿರಬೇಕು ಅಂತ ಅರ್ಥ. 24 hours ATM ಅಂತಾರಲ್ಲ, ಅದಕ್ಕಿಂತ ಜಾಸ್ತಿ ಇರುವಂತೆ 24 hours ವರ್ಕ್ ಮಾಡಬೇಕು ಅದು ಕಿವಿ. ನಾವು ಹಾಗಲ್ಲ, 24 hours ಕ್ಲೋಸ್ ಆಗಿರ್ತದೆ. ಯಾಕೆಂದ್ರೆ ಉಪಯೋಗಿಸಿಬಿಟ್ಟಿರ್ತಾನೆ ಅದನ್ನ, ಏನು ಪ್ರಯೋಜನ ಇಲ್ಲ. ಈ ಜ್ಞಾನ ಬಂದಿತ ಎಚ್ಚೆತ್ತು ಇರಕಂಡೆ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನಕಂಡೆ ಮನವೇ ಅನ್ನೋದೇ ದಾಸರ ಮಾತಿಗಿದೆ ಸ್ಫೂರ್ತಿ. ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನಯೋಗದಲ್ಲಿ ವ್ಯವಸ್ಥಿತಿ ಎಂಬ ಶಬ್ದಕ್ಕೆ ಇನ್ನೊಂದು ರೀತಿ ಅರ್ಥ ಮಾಡಿದರೆ ವಿ ಅವಸ್ಥಿತಿ ವ್ಯವಸ್ಥಿತಿ. ವ್ಯವಸ್ಥೆ ಎಂಬುದು ಒಂದು ರೀತಿ ಅರ್ಥ, ವಿ ಅವಸ್ಥಿತಿ, ಅವಸ್ಥಿತಿ ಅಂದ್ರೆ ಇರುವಿಕೆ, ವಿಶೇಷೇಣ ಅವಸ್ಥಿತಿ ವ್ಯವಸ್ಥಿತಿ, ವಿಶೇಷವಾಗಿ ತೊಡಬೇಕು, ಕ್ಯಾಶುವಲ್ ಆಗಿರಬಾರ್ದು. ಮತ್ತೆ ಎಷ್ಟೋ ಕ್ಲಾಸಿಗೆ ಬರಲಿಲ್ಲ, ಏನಯ್ಯ ಕ್ಲಾಸಿಗೆ ಬರೋದಿಲ್ಲ ಬಾ ಅಂದ್ರು, ಬಂದು ಕುತ್ಕೊಂಡ್ಬಿಟ್ಟ, ಕುತ್ಕೊಂಡು ನೋಡ್ಕೊಂಡಿದ್ದೆ ಹೊಡಿತಾ ಕೊಟ್ಬಿಟ್ಟಿದ್ದಾನೆ. ಏನಯ್ಯ ಹೀಗೆ ಮಾಡ್ತೀನಿ ಅಂತ, ಕ್ಲಾಸಿಗೆ ಬಂದಿದ್ದೆ ಬಂದಿದ್ದೇನೆ, ಸುಮ್ಮನೆ ಓಡಾಡಿಸ್ಬೇಡಿದ್ದೆ, ಏನು ಮಾಡ್ಬೇಕು ಅದಕ್ಕೆ, ಕ್ಲಾಸಿಗೆ ಬಾ ಸರಿಯಾಗಿ ಕೊಡು ಅಂತ ಹೇಳ್ತಾನೆ. ಕೂತ್ಕೊಂಡು ಸುಮ್ಮನೆ ಕೇಳ್ತಿದ್ದ, ನೋಡಿದ್ರೆ ಉತ್ತರನೇ ಇಲ್ಲ, ಕಣ್ಣು ಮುಚ್ಚಬೇಡಿ ಅಂತ ತಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳಯ್ಯ, ಅದನ್ನು ಮಾಡ್ಕೊಂಡ, ಬರ್ಕೊಳ್ಳಯ್ಯ ಅದನ್ನು ಬೇರೆ ಬರಕ ಬರ್ಕೊಂಡ, ಕೇಳಿದಾಗ ಹೇಳಯ್ಯ ಎಷ್ಟು ಎಂತಂತ ಹೇಳಕ್ಕಾಗತ್ತೀರಿ ಹೇಳಿದರೆ, ಅದಕ್ಕೆ ಅವಸ್ಥಿತಿ, ವಿಶೇಷೇಣ ಅವಸ್ಥಿತಿ, ಒಟ್ಟಿನ ಒಂದೇ, ಹೇಗೆ ಹೇಳಿದರೆ ನಿನ್ನ ಜ್ಞಾನ ಬರುತ್ತೋ ಹಾಗೆ ಇರು ಅಂತ ಅರ್ಥ. ವ್ಯವಸ್ಥಿತಿ ಶಬ್ದ ಕೊನೆಯ ಅರ್ಥ ಏನು ಅಂತ ಕೇಳಿದರೆ, ಹಾಗೆ ಹೇಗೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ, ನಿನಗೆ ಜ್ಞಾನ ಬಂದಿರಬೇಕು, ಆ ರೀತಿ ಮಾಡು. ಯಾವ್ದು ಇರ್ತಾರೆ ಇಂಜೆಕ್ಷನ್ ಕೊಡ್ಲು, ಔಷಧಿ ಮಾಡಿ ಇನ್ನು ಕೊಡ್ಲು, ಮಿಕ್ಸ್ಚರ್ ಕೊಡ್ಲು, ಟ್ಯಾಬ್ಲೆಟ್ಸ್ ಕೊಡ್ಲು ಅಂತ ಕೇಳಿದ್ರೆ, ಡಾಕ್ಟ್ರೆ ಏನು ಕೊಟ್ಟರೆ ವಾಸಿ ಆಗುತ್ತೋ ಅದನ್ನು ಕೊಡಿ ಅಂತ ಹೇಳ್ಬೇಕಷ್ಟೆ. ಅದನ್ನು ಕೊಡಿ, ಇನ್ನು ಕೊಡಿ, ತೊಗೊಂಡು ಏನು ಮಾಡ್ಬೇಕೀಗ, ಏನು ಕೊಟ್ಟರೆ ವಾಸಿ ಆಗುತ್ತೋ ಅದು ಇಂಪಾರ್ಟೆಂಟ್. ರೋಗಿಗೆ ರೋಗ ಹೋಗೋದು ಇಂಪಾರ್ಟೆಂಟ್, ನಮಗೆ ಅಜ್ಞಾನ ಹೋಗೋದು ಇಂಪಾರ್ಟೆಂಟ್ ಅಷ್ಟೆ. ನಾವು ಯಾವ ರೀತಿ ಆದರೂ ಆಗಲಿ, ಜ್ಞಾನ ಬಂತು ಅಂದ್ರೆ ಅಜ್ಞಾನ ಹೋಗುತ್ತೆ. ಸಡನ್ ಕರೆಂಟ್ ಹೋಯ್ತು ಅಂತ ತಿಳ್ಕೊಳ್ಳಿ, ದೀಪ ಇಲ್ಲ ದೀಪ ಇಲ್ಲ ಅಂತ, ಒಂದು ಮ್ಯಾಚ್ ಬೇಸ್ ಕೆರೆ ಕೊರೆ ಪಕ್ಷ ಇದ್ರೆ ಅಟ್ಲೀಸ್ಟ್ ಏನಾದ್ರು ಸಮಥಿಂಗ್ ಬೆಟರ್ ದ್ಯಾನ್ ನಥಿಂಗ್. ಗಟ್ಟಿ ಕರೆದು ಬಿಡುತ್ತೆ, ಎಲ್ಲ ಕಣ್ಣು ಆ ಕಡೆ ಹೋಗುತ್ತೆ ತಕ್ಷಣ, ಕ್ಷಣಕ್ಕೆ ಹೋಗ್ಬಿಡುತ್ತೆ, ಒಂದು ಚೂರು ಇದಕ್ಕೇನೆ ಕೆಲಸ ಕೆರೆತನ ಹರಿಯೋಗ್ಬಿಡುತ್ತೆ. ಅಷ್ಟೊಂದು ಏನೋ ಒಂದು ಸಮಾಧಾನ, ಆ ಕಡೆ ಕಣ್ಣ ಒಂದು ದಿಕ್ಕು ಕಾಣಿಸ್ತಲ್ಲ, ಒಂದು ಕ್ಷಣ ದಿಕ್ಕು ಕಾಣಿಸ್ತಲ್ಲ, ಆ ಥರ. ಇದನ್ನೆಲ್ಲ ಯೋಚನೆ ಮಾಡೋದು ಯಾತಕ್ಕೆ ಅಂತ ಹೇಳಿದರೆ, ಜ್ಞಾನದ ಆಪರ್ಚುನಿಟಿನ ನಾವು ತುಂಬ ಚೆನ್ನಾಗಿ ಉಪಯೋಗಿಸಬೇಕು. ದಾನಯೋಗ ವ್ಯವಸ್ಥಿತಿ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಅದರ ಮುಂದಿನ ಮಾತು, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ. ದಾನಂ ಅಂತ ಹೇಳ್ತಾರೆ, ದಾನ ಇನ್ನೊಂದು ನಮ್ಮ ಜೀವನದ ದೈವೀ ಸಂಪತ್ತು. ದಾನ ಅಂದ್ರೆ ಕೊಡೋದು ಅಂತ ಅರ್ಥ, ದಾನ ಅಂದ್ರೆ ಇನ್ನೊಬ್ರಿಗೆ ಕೊಡೋದು. ದಾನ ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಏನಾದ್ರೂ ಕೊಡಬಹುದಾ? ದಾನ ಅಂದ ತಕ್ಷಣ ಹಣನೇ ಆಗ್ಬೇಕಾದ ನೆಸ್ಸಿಟಿ ಇಲ್ಲ, ಒಬ್ಬ ನೆಸ್ಸಿಟಿ ಇದೆ, ಅವ್ನು ಏನು ಕೊಡಬಹುದಲ್ಲ ಅವನು ಕೊಟ್ಬಿಟ್ರೆ ಮುಗಿದುತ್ತೆ. ಅನ್ನದಾನನು ದಾನನೇ, ಜಲದಾನ ದಾನ, ವಸ್ತು ದ್ರವ್ಯ ದಾನ ದಾನ, ಬಂಗಾರ ಭೂಮಿ ಏನು ಬೇಕಾದ್ರೂ ಆಗಬಹುದು. ಆದರೆ ದಾನ ಕೊಡೋ ಒಂದು ಕಾನ್ಸೆಪ್ಟ್ ಇದ್ರೆ ಸರಿ, ಇವತ್ತು ಮನುಷ್ಯನಿಗೆ ಅದು ತುಂಬ ದೊಡ್ಡ ಗುಣ. ಅದು ಒಂದು, ನಾವೇನಾದರೂ ಕೊಡಬೇಕು, ನಾವೇನಾದರೂ ಕೊಡೋದಕ್ಕೆ ಪರಮಾತ್ಮ ಕಳಿಸಿಕೊಟ್ಟಿರೋದು, ಏನಾದರೂ ಕೊಟ್ಟು ಬನ್ನಿ ಅಂತ ಹೇಳಿ ತಗೊಂಡ್ಬಂದ್ರೆ ಎಕ್ಸ್ಟ್ರಾ ಬರ್ಡನ್ ಅದು.